ಸಂಯುಕ್ತಾಂ ಸಂಜೀವಯತ್ಯ ಶೀಲಶಕ್ತಿ ಸರಸ್ವತಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಹರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಜನ್ಮಾದ್ಯಶ್ಚ ಯತೋ ಅನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾತ್ ತೇನೆ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾರೀತಿಸಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವಸ್ತಃ ಸಮಸ್ತಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತನ್ಮಹಾಂತಂ. ಪರಮ ಪವಿತ್ರವಾದ ಶ್ರೀಮದ್ಭಾಗವತ ಮಹಾಪುರಾಣದಲ್ಲಿ ನವಮಸ್ಕಂಧದಲ್ಲಿ ಯಾವ ರೀತಿಯಾಗಿ ಸೂರ್ಯವಂಶದ ರಾಜರಗಳ ಮಹತ್ವವನ್ನು ನಿರೂಪಣೆ ಮಾಡಿದ್ದಾರೆ ಅನ್ನೋದನ್ನು ನೋಡಿದ್ದೇವೆ. ಅದರಲ್ಲಿ ವಯೋಸ್ವತನಿಂದ ಸೂರ್ಯವಂಶ ಬೆಳೆದು ಬಂತು. ಯುವಸ್ವಾನನ್ನು ಸೂರ್ಯನ ಮಗನೇ ವಯೋಸ್ವತನಾದ್ದರಿಂದ ಸೂರ್ಯವಂಶ ಪ್ರವರ್ತಕನಾಗಿ ಆತ ಮುಂದುವರೆದಿದ್ದಾನೆ. ಮುಂದೆ ಶರ್ಯಾತಿ ಮೊದಲಾದ ಅನೇಕ ಮಹಾನುಭಾವರ ಕಥೆಗಳನ್ನು ಹೇಳಿ ಸಗರರಾಜರ ಕಥೆಯ ಮೂಲಕವಾಗಿ ಗಂಗೆ, ದೇವಗಂಗೆ ಭೂಲೋಕಕ್ಕೆ ಬಂದ ವಿವರಗಳನ್ನು ತಿಳಿಸಿದರು. ಅಷ್ಟಮಸ್ಕಂಧದಲ್ಲಿ ಗಂಗಾ ಪ್ರಾದುರ್ಭಾವದ ವಿಚಾರವನ್ನು ಹೇಳಿದರೆ, ನವಮಸ್ಕಂಧದಲ್ಲಿ ಗಂಗಾ ಭೂಲೋಕಕ್ಕೆ ಬಂದ ಬಗೆಯನ್ನು ತಿಳಿಸಿದರು. ಮುಂದೆ ರಾಮಾವತಾರದ ಕಥೆ ಮೊದಲಾದವುಗಳನ್ನು ಹೇಳುತ್ತಾ ಸೂರ್ಯವಂಶದ ಮಹತ್ವವನ್ನು ಮುಕ್ತಾಯ ಮಾಡಿ ಚಂದ್ರವಂಶದ ರಾಜರಗಳ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಆಚಾರ್ಯರು ಅದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದ ಮೊದಲ ಶ್ಲೋಕದಿಂದ ಸಂಗ್ರಹ ಮಾಡ್ತಾ ಇದ್ದಾರೆ. ಶಶಾಂಕ ಪುತ್ರ ದಹವತ್ ಪುರೂರವಾಹ ತಸ್ಯಾಯುರಾಯೋರ್ ನಹುಷೋಯ ಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ. ಇದು ಚಂದ್ರವಗ ಬುಧ, ಬುಧನ ಮಗ ಪುರೂರವಸ್ಸು, ಅವನ ಮಗ ನಹುಷ, ಅವನ ಮಗ ಅಪುರೂರವನ ಮಗ ಆಯು ನಹುಷ ಅನಂತರ ಬಂದಿದ್ದ ಯಯಾತಿರಾಜ ಅಂತ ಹೇಳಿದ್ದಾರೆ. ಅಂಥ ಯಯಾತಿರಾಜನಿಗೆ ಇಬ್ಬರು ಹೆಂಡಂತೆ. ಅದರಲ್ಲಿ ಬಹಳ ಮುಖ್ಯವಾಗಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾಹ. ಆ ಶರ್ಮಿಷ್ಠೆ ಒಬ್ಬಳು, ಅನಂತರ ದೇವಯಾನಿ ಒಬ್ಬಳು. ದೇವಯಾನಿ ಹಿರಿಯಳು, ಶರ್ಮಿಷ್ಠೆ ಕಿರಿಯಳು. ದೇವಯಾನಿ ಶುಕ್ರಾಚಾರ್ಯರ ಪುತ್ರಿ. ದೇವಯಾನಿಯಲ್ಲಿ ಯದುಂಚ ತುರ್ವಸುಂಚ ಇವ ದೇವಯಾನಿ ವ್ಯಜಾಯತ. ಯದು ಮತ್ತು ತುರ್ವಸು ಅಂತಕ್ಕಂಥ ಇಬ್ಬರು ಮಕ್ಕಳು ಅಲ್ಲಿ ಹುಟ್ಟಿದ್ದಾರೆ. ದೃಹ್ಯಂಚ ಅನುಂಚ ಪೂರುಂಚ ಶರ್ಮಿಷ್ಠಾ ವರ್ಷಪರ್ವಣಿ. ದೃಹ್ಯ, ಅನು ಮತ್ತು ಪೂರು ಅಂತಕ್ಕಂಥ ಮೂರು ಜನಗಳನ್ನು ಶರ್ಮಿಷ್ಠೆ ಹೆತ್ತಿದ್ದಾರೆ. 5 ಜನ ಮಕ್ಕಳರು. ಅವರೆಲ್ಲ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾ, ಎಲ್ಲರೂ ಭಗವದ್ಭಕ್ತರು ಅನ್ನೋದು ಅವರೆಲ್ಲರ ಒಂದು ಅಸಾಧಾರಣವಾದಂಥ ಗುಣ. ಯಾವುದೇ ರಾಜ ಆಗಿರಲಿ ಆಗಿನ ಕಾಲಕ್ಕೆ ಭಗವದ್ಭಕ್ತನೇ ಆಗಿರ್ತಾ ಇದ್ದ. ಭಗವದ್ಭಕ್ತನ ಅಲ್ಲದವನು ಇದ್ರೆ ಅವನು ನಾಶವಾಗ್ತಿದ್ದನೆ ಹೊರತು ರಾಜ್ಯವಾದರೆ ಉಳಿಲಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇದು ಆ ಕಾಲದ ರಾಜ ಮಹಾರಾಜರಗಳ ಹಿರಿಮೆ. ಮತ್ತೆ ಅಲ್ಲಿ ಹೇಳುತ್ತಾರೆ ಒಂದು ವಿಶೇಷವಾದ ಪ್ರಸಂಗ. ಈ ಚಂದ್ರವಂಶದ ಒಂದು ಕವಲಿನಲ್ಲಿ ಬಹಳ ಮುಖ್ಯವಾದಂಥ ಒಂದು ಕಥೆ ನಡೀತಾ ಇತ್ತು. ಗಾಧಿಯನ್ನು ಒಬ್ಬ ರಾಜ ಆಳ್ತಾ ಇದ್ದಾನೆ. ತತಸ್ಸು ವಂಶೇ ಶಶಿನ ಪ್ರಜಾತಃ ಗಾಧೀತಿ ಶಕ್ರ ತನಯೋಶ್ಯ ಚಾಸೀತ್. ಆ ಗಾಧಿ ರಾಜ ಸಾಕ್ಷಾತ್ ಇಂದ್ರದೇವರ ಅವತಾರ. ಆತನಿಗೆ ಸತ್ಯವತಿ ಅಂತಕ್ಕಂಥ ಮಗಳು. ಆತನಿಗೆ ಒಂದು ವಿಶೇಷವಾದಂಥ ವಿಶಿಷ್ಟವಾದಂಥ ರಾಜ್ಯಪಾಲನೆ ಮಾಡ್ತಾ ಇದ್ದಾನೆ. ಒಮ್ಮೆ ರುಚಿಕರು ಅಂತಕ್ಕಂಥ ಮುನಿಗಳು ತಪಸ್ ಮಾಡ್ತಾ ಇದ್ದವರು ಈ ಸೌಭರಿಗಳಂತೆ ಇದ್ದಕ್ಕಿದ್ದ ಹಾಗೆ ತಾವು ಮದುವೆಯಾಗಬೇಕು ಅಂತಕ್ಕಂಥ ಅಪೇಕ್ಷೆಯನ್ನ ಹೊಂದಿಬಿಟ್ಟಿದ್ದಾರೆ. ತಕ್ಷಣ ಅವ ರಾಜನ ಹತ್ರ ಬಂದರು. ಸೌಭರಿ ಇವರು ಹೇಗೆ ಆ ರಾಜನ ಹತ್ರ ಹೋಗಿದ್ರು, ಮಂಧಾತ ರಾಜನ ಹತ್ರ, ಇವರು ಹಾಗೆ ಈ ರಾಜನ ಹತ್ರ ಬಂದು ಇಲ್ಲಿ ರಾಜ್ಯ ಆಡುತ್ತಿದ್ದ ಈತ ಗಾದೆ ರಾಜ ಅಲ್ಲಿಗೆ ಬಂದರು. ಸ್ವಾಗತಿಸಿದ ರಾಜ, ಏನು ಸ್ವಾಮಿ ಅಂತ ಕೇಳಿದರೆ, ನಾನು ಈಗ ವಿವಾಹವಾಗಬೇಕಾಗಿದೆ ಅಂತ ಹೇಳಿದರು. ಆಗಲಿ, ಅವಶ್ಯವಾಗಲಿ, ಸಹಾಯ ಮಾಡ್ತೇನೆ ಅಂದರು. ನನಗೆ ಅಂತಿದ್ದ ಸಹಾಯ ಬೇಡ, ನನಗೆ ನಿನ್ನ ಮಗಳನ್ನೇ ಮದುವೆಯಾಗಬೇಕು ಅಂತ ಅಪೇಕ್ಷೆಯಾಗಿದೆ, ನಿನಗೊಂದು ಸತ್ಯವೇತಿ ಅಂತ ಮಗಳಿದ್ದಾಳಂತೆ, ಅದು ನನಪಟ್ಟು ಮದುವೆ ಮಾಡು ಅಂತ ಹೇಳಿದರು. ರಾಜನಿಗೆ ತುಂಬಾ ಸಮಸ್ಯೆ ಆಯಿತು, ಕೊಡ್ತೀಯಲ್ಲ ಕೊಟ್ಟೇ ಬಿಡು ಅಂತ ಹೇಳಿದ ಮೇಲೆ ಭಾರಿ ಸಮಸ್ಯೆ ಆಯಿತು. ಮೊದಲಿನಂತೆ ಅವರು ತುಂಬಾ ವೃದ್ಧರಾದ್ದರಿಂದ ಅವರಿಗೆ ಕೊಡಲಿಕ್ಕೆ ಮಗಳ ಗತಿ ಏನು ಅಂತ ಯೋಚನೆ, ಆದರೆ ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಜ್ಞಾನಿಗಳು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಒಂದು ಉಪಾಯ ಮಾಡಿಬಿಡ್ತಾನೆ, ಸ್ವಾಮಿ ಅವಶ್ಯ ಕೊಡ್ತೇನೆ, ಆದರೆ ನಮ್ಮ ಮನೆಯಲ್ಲಿ ವಿಚಿತ್ರವಾದ ಒಂದು ಪದ್ಧತಿ ಇದೆ, ಯಾರು ಮದುವೆಯಾಗಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಕನ್ಯೆಯರನ್ನ, ಅವರು ಒಂದು ವಿಚಿತ್ರವಾದಂತಹ ಕನ್ಯಾಶುಲ್ಕವನ್ನು ಕೊಡಬೇಕು, ದಡದಕ್ಷಿಣೆಯಲ್ಲ, ಕನ್ಯಾಶುಲ್ಕವನ್ನೇ ಕೊಡಬೇಕು. ಅದೇನು ಅಂದರೆ, ಏಕತ ಶ್ಯಾಮಕರ್ಣಾನಾಂ ಭಯಾನಾಂ ಚಂದ್ರವರ್ಚಸಾಂ, ಒಂದು ಬೆಳ್ಳಗಿರತಕ್ಕಂಥ ಕುದುರೆಗಳಾಗಬೇಕು, ಎಲ್ಲ ಬೆಳಗಿರಬೇಕು, ಆದರೆ ಎಡಗಡೆ ಕಿವಿ ಮಾತ್ರ ಕಪ್ಪಿರಬೇಕು. ಇಂಥ ಒಂದು ಒಂದು ಕುದುರೆಗಳನ್ನು ಕೊಡಬೇಕು, ಒಂದಲ್ಲ ಎರಡಲ್ಲ ಸಾವಿರ ಕೊಡಬೇಕು, ಹಾಗಿದ್ರೆ ಮಾತ್ರ ಮದುವೆ ಸಾಧ್ಯ. ಅಂದರೆ ಆ ಉದ್ದೇಶ ಏನು ಅಂದ್ರೆ, ಒಂದು ಸಿಗೋದು ಕಷ್ಟ ಅಂತದ್ದು, ಸಾವಿರ ಏನು ಕೊಡ್ತಾರೆ ಇವರು ಅಂತೂ ಇಲ್ಲ ಅಂತ ಹೇಳಿದಾಗೂ ಆಗಲಿಲ್ಲ, ಉಪಾಯ ಹಿಡಿದಾಗೂ ಆಯ್ತು ಅಂತೇಳಿ ಕಳಿಸಿದಾಗ ಋಷಿಕರಿಗೆ ಅರ್ಥ ಆಯ್ತು, ರಾಜ ಬುದ್ಧಿವಂತಿಕೆ ಮಾಡ್ತಾ ಇದ್ದಾನೆ, ಉಪಾಯ ನನ್ನ ಸಾಕಾಗ್ತಾನೆ ಅಂತ ಯೋಚನೆ ಮಾಡಿಬಿಟ್ಟು ಅವ್ರು ಹೇಳಿದಂತ, ರಾಜ ಯೋಚನೆ ಮಾಡಬೇಡ, ಮದುವೆಗೆ ತಯಾರಿ ಮಾಡ್ಕೋ, ಕುದುರೆ ತರ್ತೇನೆ ಅಂತ ಹೇಳಿದ್ದಾರೆ. ಮದುವೆಗೆ ತಯಾರಿ ಅಷ್ಟಾನೆ ಕುದುರೆ ಬೇಕಾದ್ರೂ ತಂದೇ ತರ್ತೇನೆ. ಎಷ್ಟು ಶಕ್ತಿ ಅವರಿಗೆಲ್ಲ, ಎಷ್ಟು ನಂಬಿಕೆ! ಈ ನಂಬಿಕೆ ಇರೋದು ಯಾರ ಮೇಲೆ? ತಾವು ಮಾಡಿದ ತಪಸ್ಸಿನ ಮೇಲೆ ನಂಬಿಕೆ. ಭಗವದ್ ಆರಾಧನೆ ಮಾಡಿದಾಗ ಅದರ ಬಗ್ಗೆ ನಾವು ಆಗುತ್ತೋ ಇಲ್ಲೋ ಯೋಚನೆ ಮಾಡಲೇಬೇಕಾಗಿಲ್ಲ. ಇದು ರುಚಿಯ ವಿಶಿಷ್ಟರಾದಂತಹ ರುಚಿಕರಂತಕ್ಕಂಥ ಮುನಿಯ ದೀಕ್ಷೆ. ಅವರು ಸೀದ ಹುಡುಕೊಂಡೇನೆ ಹೋಗಲಿಲ್ಲ, ಅವರು ಸಮುದ್ರನ ಹತ್ರ ಬರ್ತಾರೆ, ವರುಣರಾಜನ ಹತ್ರ ಬರ್ತಾರೆ, ಆತ ಸ್ವಾಗತ ಮಾಡ್ತಾರೆ. ಅಂದ್ರೆ ಬ್ರಾಹ್ಮಣಿಗೆ ಎಂಥ ಗೌರವ ಇದ್ದ ಕಾಲ ಋಷಿಮುನಿಗಳು ಅಂತ ಹೇಳಿದರೆ, ಎಂಥವರು ಕೂಡ ಅವ್ರು ಕಷ್ಟ ಮಾತಾಡಿಸ್ತಾ ಇದ್ರು, ಬನ್ನಿ ಸ್ವಾಗತ ಮಾಡಿ, ಏನು ಬೇಕು ನಿಮಗೆ ಅಂತ ಕೇಳಿದರೆ, ಅವ್ರು ಹೇಳಿದ್ರಂತೆ, ನೋಡಿ ನಾನು ಮದುವೆ ಆಗಬೇಕಾಗಿದೆ ವರುಣ, ನಮ್ಮ ಈ ಮಹಾನುಭಾವನಾದ ಗಾಧಿರಾಜ ಈ ರೀತಿ ಕೇಳಿಬಿಟ್ಟಿದ್ದಾನೆ, ಸಾವಿರ ಕುದುರೆ ಬೇಕಂತೆ, ಒಂದೇ ಎಡಗಡೆ ಕಿವಿ ಮಾತ್ರ ಕಪ್ಪಿರಬೇಕಂತೆ, ಅಂತ ಕುದುರೆ ಸಾವಿರ ಬೇಕಂತೆ, ನನಗೆ ಕೊಡು ಅಂತ ಕೇಳುತ್ತಾರೆ. ವರುಣರಾಜ ಹೇಳುತ್ತಾರೆ, ಅವಶ್ಯ ಅದು ಕೊಡ್ತೇನೆ ತಗೊಂಡೋಗಿ ಅಂತ ಹೇಳಿ, ಅವಶ್ಯ ಕೊಡ್ತೇನೆ ತಗೊಂಡೋಗಿ. ರತ್ನಾಕರ ಏನ್ ಬೇಕಾದ್ರೂ ಕೊಡ್ತಕ್ಕಂಥದ್ದು ಆತನ ಸಾಮರ್ಥ್ಯ. ಆದ್ರೆ ಇವರಂದ್ರಂತೆ, ನಾನೊಬ್ಬ ಋಷಿ, ನಾನೇ ಕುದುರೆ ಹೊಡ್ಕೊಂಡು ಹೋಗೋದು ಇಲ್ಲಿಂದ ಸಾಧ್ಯ ಇಲ್ಲ, ಅಲ್ಲಿಗೆ ಡೆಲಿವರಿ ಕೊಡಬೇಕು ರಾಜನಿಗೇನೆ ಸೀದ. ಆ ರೀತಿ ಪ್ರಾರ್ಥನೆ ಮಾಡಿದರೆ ತಕ್ಷಣ ಆಗಲಿ ಸರ್ ಅದು ಆಗಲಿ ಅಂತ ಹೇಳಿದರು. ತಕ್ಷಣನೇ ಇವರು ವಾಪಸ್ ಹೋಗೇ ಬಿಡ್ತಾರೆ, ರಾಜ ಸದ್ಯ ಬ್ರಾಹ್ಮಣ ಹೋದ ಅಂತ ಕುದುರೆ ಬಂದೇ ಬಿಡ್ತಾರೆ ಅವರು. ಅದು ಬೇಗನೆ ನಿರೀಕ್ಷೆ ಮಾಡಿದ್ರು, ಭಾರಿ ಬೇಗ ಬಂದು ಬಿಡ್ತಾರೆ. ಒಂತ ಸುದ್ದಿ ಬಂತು, ರಾಜ ಅಂತ ಹೇಳಿದರು. ಏನ್ ಸ್ವಾಮಿ ಅಂತ ಹೇಳಿದ್ರು, ಕುದುರೆಗಳು ಬಂದಿದೆ ಇಳಿಸಿಕೊಳ್ಬಾ. ರಾಜನಿಗೆ ಆಶ್ಚರ್ಯ ಆಗೋಯ್ತು, ಎಲ್ಲಿಂದ ತಂದ್ರು ಅಂತ ಬಂದು ನೋಡ್ಲಿಕ್ಕೆ ಹೋದ್ರೆ ಊರವರೆಗೆ ಗಬಾ ಅಂತ ಕರ್ಕೊಂಡು ಹೋದ್ರೆ ದೊಡ್ಡ ಸರೋವರ, ಆ ಸರೋವರ ನಿಂತ್ಕೊಂಡಿದ್ದಾನೆ, ಪ್ರಾರ್ಥನೆ ಮಾಡ್ತಾರೆ. ಒಂದೊಂದು ಕುದುರೆ ಬರಲಿಕ್ಕೆ ಪ್ರಾರಂಭ ಆಯ್ತು ಸರೋವರದಿಂದ, ಸಮುದ್ರ ಮಾರ್ಗದಲ್ಲಿ ಕಚ್ಚಿಕೊಟ್ಬಿಟ್ಟಿದ್ದಾನೆ, ನೀರಿನಿಂದ ಮೇಲೆ ಕೆಡುತ್ತಾ ಇದೆ. ಒಂದಲ್ಲ ಎರಡು ಸರಿಯಾಗಿ ಸಾವಿರ ಎಣಿಸ್ಕೋ ಮದುವೆ ಏರ್ಪಾಟು ಮಾಡು ಅಂತ ಹೇಳಿದ್ದೆ ಕೆಲಸ ಅವರು. ಇನ್ನೇನು ಮಾಡಾಗಿರಲಿಲ್ಲ, ಮಾತು ಕೊಟ್ಟ ಮೇಲೆ ನಡೆಸಲೇಬೇಕು ಅದನ್ನ. ಇನ್ನೊಂದು ಸಮಾಧಾನ ಅವರಿಗೆ, ಇದು ಒಂದು ಸಿಗೋದು ಕಷ್ಟ ಅಂತ, ಸಾವಿರ ತಂದಿದ್ದಾರೆ ಅಂದ ಮೇಲೆ ಇವ್ರ ಜೊತೆ ನನ್ನ ಮಗಳು ಸುಖವಾಗಿರ್ತಾಳೆ, ಇವರು ಮಹಾನುಭಾವರು ಒಂದು ಗಟ್ಟಿಯಾಗಿ ಬಿಡುತ್ತಾರೆ. ಮಹಾನುಭಾವರು ಒಂದು ತೀರ್ಮಾನ ಮಾಡಿಕೊಂಡು ಮದುವೆ ಮಾಡಿ ಕೊಟ್ಟೇ ಬಿಡುತ್ತಾನೆ. ಸತ್ಯವತಿ ಸಮೇತರಾಗಿ ಋಷಿಕರು ಹೊರಟೇ ಬಿಡುತ್ತಾರೆ. ಇದು ಗಮನಿಸಬೇಕು, ಈ ಸತ್ಯವತಿ ಆ ಸತ್ಯವತಿ ಬೇರೆ, ವೇದವ್ಯಾಸರ ತಾಯಿ ಎನಿಸಿಕೊಂಡ ಸತ್ಯವತಿ ಬೇರೆ, ಈ ಸತ್ಯವತಿ ಬೇರೆ. ಅಲ್ಲಿ ಎಲ್ರಿಗೂ ಗೊಂದಲ ಮಾಡಿಕೊಳ್ಳಬಾರ್ದು ಅಂದ್ರೆ, ಈ ಇಂಥ ಮಹಾನುಭಾವ ತಪಸ್ ಮಾಡ್ತಾ ಇದ್ದ. ರಾಜನಿಗೆ ಭಾರಿ ಸಮಾಧಾನವಾಯಿತು. ಯೋಚನೆ ಮಾಡಿದ, ಎಂಥ ಅಳಿಯ ಇವರು, ಒಂದು ಕುದುರೆ ಸಿಗೋದಿಲ್ಲ, ಸಾವಿರ ಕುದುರೆ ತಂದುಬಿಟ್ರು, ಇವರಿಂದ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾನೆ. ಹೆಂಡತಿನ ಕರೆದು ಹೇಳಿದನಂತ ರಾಜ, ನಮಗೆ ತುಂಬಾ ದಿವಸ ಆಯ್ತು ಮಕ್ಕಳೇ ಆಗಿಲ್ಲ, ಅದಕ್ಕೆ ರಾಜ್ಯಕ್ಕೆ ಉತ್ತರಾಧಿಕಾರಿ ಬೇಕಲ್ಲ, ನೀವು ಹೋಗಿಬಿಟ್ಟು ಪ್ರಾರ್ಥನೆ ಮಾಡಿ ಅಳಿಯಂದ್ರನ ಕೇಳಿಬಿಟ್ಟು ಏನಾರು ಒಂದು ಫಲಾಗಿಲ್ಲ ತಗೊಂಡು ಬಾ, ಒಂದು ಅನುಗ್ರಹ ಮಾಡಿಕೊಂಡು ಬಾ, ನಮಗೆ ಸತ್ಪುತ್ರನಾಗಬೇಕು ಅಂತ ಹೇಳಿದ್ರೆ, ಹಾಗೆ ಆಗಲಿ ಅಂತ ಹೇಳಿ ತಪೋವನಕ್ಕೆ ಹೋಗ್ತಾಳೆ. ಮಗಳು ಸುಖವಾಗಿರ್ತಾಳೆ, ಭಾರಿ ಸಂತೋಷ ಪಟ್ಟು ಆ ಕಾರ್ಯ ದಿವಸ ಇದ್ದುಬಿಟ್ಟು ಕೊನೆಗೆ ಒಂದೇ ಹೇಳಿದ್ರು, ಹೀಗೆ ನಿಮ್ಮ ಅಪ್ಪ ಹೇಳ್ಕೊಳಿಸಿದ್ದಾರಮ್ಮ, ನಮ್ಮ ವಂಶಕ್ಕೆ ಉತ್ತರಾಧಿಕಾರಿ ಒಬ್ಬ ಬೇಕಾಗಿದೆ, ಯಜಮಾನರು ಮಹಾ ತಪಸ್ವಿಗಳಿದ್ದಾರೆ, ಅವರಿಗೆ ಹೇಳಿ ಆ ರೀತಿ ಮಾಡಿಸೋ ಅಂತ ಹೇಳಿದ ತಕ್ಷಣ ಆಕೆ ಆಗಲಿ ಅಂತ ಹೇಳಿ ಗಂಡನ ಹೇಳಿದ್ಲು, ಪಾಪ ನಮ್ಮ ತಂದೆ ಹೇಳ್ಕಳಿಸಿದ್ದಾರೆ, ನಮ್ಮ ತಾಯಿ ಬಂದಿದ್ದಾಳಲ್ಲ, ಈ ಅನುಗ್ರಹ ಮಾಡಬೇಕಂತೆ, ಒಳ್ಳೆಯ ಪುತ್ರ ಅವರಿಗೆ ಜನಿಸಬೇಕು ಅಂತ ಕೇಳುತ್ತಾರೆ. ಅವರು ಆಗಲಿ ಅಂತ ಹೇಳಿದ್ರು, ಆಗಲಿ ಅಂತ ಒಪ್ಕೊಳ್ಳುತ್ತಾರೆ. ಆಮೇಲೆ ಈ ಯೋಚನೆ ಮಾಡುತ್ತಾರೆ, ಹೇಗೂ ಕೆಡ್ತಾನೆ ಇದ್ದೇನೆ ಗಂಡನ್ನ, ನನಗೂ ಮಕ್ಕಳಾಗಬೇಕಾಗಿದೆ, ಅದಕ್ಕೆ ನನಗೂ ಮಂತ್ರಿಸಿಕೊಳ್ಳಿ ಏನಾದರೂ ತಾನೂ ಕೇಳಿಬಿಡುತ್ತೆ. ತಾಯಿ ಬೇಡಿಕೆನೂ ಮುಂದಿಟ್ಟಾಯ್ತು, ತನ್ನ ಬೇಡಿಕೆನೂ ಮುಂದಿಟ್ಟ ಹಾಗಾಯ್ತು. ಹಾಗೆ ಕಲಿಸ್ತಾರೆ ಎರಡು ಆಗೋಗ್ಲಿ ಅಂತಾರಲ್ಲ ಆ ಟೈಪ್ ಅದು ಅವ್ರು ಆಗಲಿ ಅಂತ ಅದನ್ನು ಹೇಳಿದ್ರು. ಪಾಪ ಹೇಳಿ ವಿಶೇಷವಾದಂತಹ ಒಂದು ಸಿದ್ಧಿ ಬರತಕ್ಕಂಥ ಕಾರ್ಯವನ್ನು ಮಾಡಿ ಫಲಗಳನ್ನು ಇಬ್ಬರಿಗೂ ಕೊಡ್ತಾರೆ. ನೋಡು, ಇದು ನಿನಗೆ, ಇದು ನಿಮ್ಮ ತಾಯಿಗೆ, ಇಬ್ಬರು ಇದನ್ನು ಸ್ವೀಕಾರ ಮಾಡಿ ನೀವಿಬ್ಬರಿಗೂ ಶ್ರೇಷ್ಠವಾದಂತಹ ಸಂತತಿ ಆಗುತ್ತೆ ಅಂತ ಕೊಟ್ಟುಬಿಟ್ಟು ಎಲ್ಲ ಹೋಗಬೇಕು ಹೊರಟು ಬಿಡ್ತಾರೆ. ಇವರೇ ಈಕೇನ್ ಮಾಡ್ತಾಳೆ, ತನ್ನದನ್ನೂ ತಗೊಂಡು ತಾಯಿ ಕೊಟ್ಟಿದ್ದನ್ನೂ ತಗೊಂಡು ತಾಯಿ ಹತ್ರ ಹೋಗ್ತಾಳೆ. ಅಮ್ಮ ನಮ್ಮ ಯಜಮಾನರು ಕೊಟ್ಟಿದ್ದಾರೆ, ಇದು ನಿನಗಂತೆ, ಇದು ನನಗಂತೆ ತಗೋ ಅಂತ ಕೊಟ್ಟಾಗ ಆಕೆ ಭಾರಿ ಬುದ್ಧಿ ಉಪಯೋಗಿಸ್ತಾಳೆ. ನೋಡಮ್ಮ, ಒಂದು ಮಾತು ಬೇಸರ ಮಾಡ್ಕೋಬೇಡ, ಇಬ್ಬರಿಗೂ ಮಂತ್ರಿಸಿಕೊಟ್ಟಿದ್ದಾರೆ, ಆದರೆ ನಮಗೆ ರಾಜ್ಯ ಆಳ್ಲಿಕ್ಕೆ ತುಂಬಾ ಶ್ರೇಷ್ಠವಾದಂಥ ಮಗ ಬೇಕು, ನಿಮಗೆ ತಪಸ್ ಮಾಡಲಿಕ್ಕೆ ಯಾರಾದರೂ ನಡೆಯುತ್ತೆ, ಏನೋ ಒಬ್ಬ ಇದ್ರೆ ಸಾಕು ಅಂತ ಹೊತ್ತಿನೊಳಗೆ ಈ ರೀತಿ ಮಂತ್ರಿಸಿಕೊಟ್ಟಿದ್ದಾರಲ್ಲ. ಸಾಮಾನ್ಯ ಜನಗಳ ಸ್ವಭಾವ ಏನು, ತಮಗೆ ಅಂದ್ರೆ ಭಾರಿ ಒಳ್ಳೆ ಮಂತ್ರ ಹಾಕಿರ್ತಾರೆ, ಬೇರೆಯವರಿಗೆ ಸಾಮಾನ್ಯ ಮಕ್ಕಳಾದಾಗ ಹಾಕಿರ್ತಾರೆ. ಆದ್ರಿಂದ ಬೇಜಾರು ಮಾಡ್ಕೋಬೇಡ, ನಿನಗೆ ಕೊಟ್ಟಿದ್ದನ್ನು ನನಗೆ ಕೊಟ್ಟುಬಿಡು, ನನಗೆ ಕೊಟ್ಟಿದ್ದರೆ ಕೊಟ್ಟುಬಿಡ್ತೇನೆ, ಇಬ್ಬರು ಬದಲಾವಣೆ ಮಾಡ್ಕೊಂಡ್ಬೇಡ ಅಂತ ಹೇಳಿದ್ರೆ. ಇಲ್ಲಿ ಒಂದು ಕೊಡುವವರ ಸೈಕಾಲಜಿ ಹೇಗಿರುತ್ತೆ ನೋಡಬೇಕು. ಸಾಮಾನ್ಯವಾಗಿ ಅತ್ಯುತ್ತಮವಾದದ್ದು ಅಂದ್ರೆ ತಮಗೆ, ಸ್ವಲ್ಪ ಸೆಕೆಂಡ್ರೆ ಬೇರೆಯವರಿಗೆ. ಇದು ಪದ್ಧತಿ ದೇವರಿಗೆ ಹಾಗೆ ಮಾಡ್ತೇವೆ, ಉಳಿದವರಿಗೆ ಅದಕ್ಕೆ ತುಪ್ಪ ಕೆಟ್ಟರಷ್ಟೇ ದೇವ್ರ ದೇವ್ರನ್ನ ಇದಕ್ಕೆ ಹೋಗ್ಬೇಕದು, ಇಲ್ಲ ಸರಿಯಾಗಿತ್ತು ಅಂದ್ರೆ ತಮಗೇನೆ ಸ್ವಲ್ಪ ಆಸೆ ಬರೀ ಶುರು ಆದಷ್ಟೇ ದೇವರಿಗೆ ಇಟ್ಟುಬಿಡಕ್ಕೆ ಶುರು ಮಾಡಿಬಿಡ್ತಾರೆ. ದೇವರಿಗೆ ಈ ರೀತಿ ಮಾಡ್ಲಿಕ್ಕೆ ಹೊರಟಾಗ ಇನ್ನು ಮನುಷ್ಯರ ಪದ್ಧತಿ ಕೇಳಬೇಕಾ? ಅದರಿಂದ ನೀನು ತಪ್ಪು ತಿಳ್ಕೊಬೇಡ, ನಿಂದ ನನಗೆ ಕೊಡೋದು ನೀನು ಕೊಡ್ತೇನೆ ಅಂತ ಹೇಳಿದ್ವಿ. ಆಯ್ಕೆ ಅದು ಸರಿ ಅನಿಸ್ತದ ಪಾಪಕ್ಕೆ, ಗಂಡನ ಮಾತ್ರ ಅಕ್ಷರದಲ್ಲಿ ಮರೆತು ಬಿಟ್ಲು ಪಾಪ. ಅದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ಯಜಮಾನ್ ಹೇಳಿದ್ದಾರೆ ಹಾಗೆಲ್ಲ ಮಾಡುದಿಲ್ಲ ಅಂತ ಹೇಳ್ಬೇಕೋ ಬೇಡವೋ, ಆಯ್ತು ತಗೊಳ್ಳಿ ಅಂತ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಈಕೆ ಅದಾಕೆ ತಿಂತಾಳೆ, ಆಕೆ ಅದೇಕೆ ತಿಂತಾಳೆ, ಅಷ್ಟೊತ್ತಿ ರುಚಿಕರು ಬರ್ತಾರೆ. ಎಂತ ಸಿದ್ಧಿ ಇತ್ತು ಅವ್ರಿಗೆ, ಮುಖ ನೋಡಿದ ತಕ್ಷಣ ಹೇಳಿದ್ರಂತೆ, ಯಾತಕ್ಕೆ ನೀವಿಬ್ರು ಬದಲಾವಣೆ ಮಾಡ್ಕೊಂಡ್ರಿ ಅಂತ ಕೇಳಿದ್ರೆ. ಈ ಶಕ್ತಿ ಎಲ್ಲಿ ವೈದ್ಯರಾದರೆ ಸ್ಕ್ಯಾನಿಂಗ್ ಮಾಡಿ ಮುಗಿಯೋ ಹೊತ್ತಿಗೆ ಗತಿ ಮುಗಿದೋಯ್ತು. ಎಷ್ಟೋ ಸರ್ ಆ ಟೆಸ್ಟ್ ಈ ಟೆಸ್ಟ್ ಮಾಡಿದ್ರೆ ರೋಗಿ ಸತ್ತೆ ಹೋಗಿರ್ತಾನೆ ಕೆಲವು ಸಲ. ಅದು ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಅಂದ್ರೆ, ವಿಜ್ಞಾನ ಏನ್ ಮಾಡಿಲ್ಲ ಅಂತ ಹೇಳೋದಿಲ್ಲ, ಆದ್ರೆ ವಿಜ್ಞಾನ ಮಾಡೋದಕ್ಕೂ ತತ್ವಜ್ಞಾನ ಮಾಡೋದಕ್ಕೂ ಅರ್ಥಾತ್ ಸಂಬಂಧ ಇಲ್ಲ. ತತ್ವಜ್ಞಾನದ ಸಂಧಿನ ಮೊದಲೇ ಹೇಳಿದ ಹಾಗೆ, ಸದ್ಯೋ ಹೃದ್ಯವರುದ್ಧ ತೇತ್ರ ಕೃತಿಭಿ ಶುಶ್ರೂಷು ಹಿಸ್ ತಕ್ಷಣಾತ್, ಇಮ್ಮಿಡಿಯೇಟ್ ಆಗ್ತಕ್ಕಂಥದ್ದು, ಪೂರ್ಣವಾಗಿ ಆಗ್ತಕ್ಕಂಥದ್ರ ವೈಶಿಷ್ಟ್ಯ. ಆಗ ಹೇಳ್ತಾ ಇಲ್ಲ, ಹೀಗಾಯ್ತು ಅಂದ್ರೆ ತಪ್ಪು ತಿಳ್ಕೊಂಡಿದ್ದೀನಿ, ಈಗ ನಿಮ್ಮ ತಾಯಿ ಹೇಳಬೇಕಿತ್ತು ನೀನು, ಹಾಗೆಲ್ಲ ನಾನು ಮಾಡಿಲ್ಲ, ನಾನು ಮಂತ್ರಿಸಬೇಕಾದ್ರೆ ಅನುಗ್ರಹ ಮಾಡಬೇಕಾದ್ರೆ ಯೋಚನೆ ಮಾಡಿದೆ, ನಮಗೆ ತಪಸ್ಸು ಮಾಡತಕ್ಕಂಥ ಮಗ ಬೇಕು, ಅದಕ್ಕೋಸ್ಕರ ಶ್ರೇಷ್ಠ ಬ್ರಹ್ಮರ್ಷಿ ಅಂತ ಮಗ ಹುಟ್ಟಲಿ ಅಂತ ನಾನು ಮಂತ್ರಿಸಿದ್ದೆ. ಅವರಿಗೆ ಪಾಪ ರಾಜ್ಯಾಳಕ್ಕೆ ಮಗ ಬೇಕು, ಅದಕ್ಕೆ ಕ್ಷತ್ರಿಯೋಚಿತವಾದ ಗುಣ ಇರತಕ್ಕಂಥ ಸಂತಾನ ಹುಟ್ಟಲಿ ಅಂತ ಅವರಿಗೆ ಕೊಟ್ಟಿದ್ದೆ. ಇಬ್ರು ಬದಲಾವಣೆ ಮಾಡ್ಕೊಂಡು ಬಿಟ್ರಲ್ಲ, ಅವರಿಗೆ ಬ್ರಹ್ಮರ್ಷಿ ಅಂತ ಮಗ ಹುಟ್ಟುತ್ತಾನೆ, ನಿನಗೆ ರಾಜರ್ಷಿ ಅಂತ ಮಗ ಹುಡುತ್ತಾನೆ ಅಂತ ಹೇಳಿದರು. ಅಂದ್ರೆ ಎಷ್ಟು ಮಂತ್ರ ಹಾಕಬೇಕಾದ್ರೆ ಎಷ್ಟು ಸಿದ್ಧಿ ಇರುತ್ತೆ, ಅದನ್ನೇ ಆಚಾರ್ಯ ಹೇಳ್ತಾರೆ. ಎದ್ದೆದ್ಯಾ ಸುಪ್ರಸನ್ನ ಹೀಹಿ, ಗುರುಗಳು ಯಾವ ರೀತಿ ಸಂಕಲ್ಪ ಮಾಡಿ ಕೊಡ್ತಾರೆಯೋ, ಒಂದೇ ವಸ್ತು ಕೊಡಬಹುದು, ಆ ಸಂಕಲ್ಪ ಏನ್ ಮಾಡಿರ್ತಾರಲ್ಲ ಆ ರೀತಿ ಫಲ ಕೊಡುತ್ತೆ ಹೊರತು ಯಾವುದೇ ರೀತಿ ಫಲ ಕೊಡೋದಿಲ್ಲ. ಆಗ ಈಕೆ ಹೇಳ್ತಾಳೆ, ಸ್ವಾಮಿ ನನಗೆ ಬೇಡ, ನನಗೆ ಒಳ್ಳೆ ಶ್ರೇಷ್ಠ ಬ್ರಾಹ್ಮಣ ಋಷಿ ಆಗ್ತಕ್ಕಂಥ ಮಗನೇ ನನಗೆ ಬೇಕು, ನನಗೆ ಕ್ಷತ್ರಿಯ ಮಗ ಬೇಡ ಅಂತ ಸಮಾಜ. ಈಕೆ ಕ್ಷತ್ರಿಯಳೇ, ಆದರೆ ಋಷಿಯ ತಂದೆ ಗಂಡನ ಸಾಮರ್ಥ್ಯ ನೋಡಿದಾಗ ಋಷಿಗಳ ಸಾಮರ್ಥ್ಯಕ್ಕಿಂತ ಈ ಬ್ರಾಹ್ಮಣರ ಸಾಮರ್ಥ್ಯನೇ ದೊಡ್ಡದು ಅಂತ ತಿಳ್ಕೊಂಡ್ಬಿಡ್ತಾರೆ. ನಾ ಹಾಗೆ ತಿಳ್ಕೊಂಡಿಲ್ಲ, ಇವತ್ತು ಹೇಳುವವರಿಗಿಂತ ಆಳುವವರ ಶಕ್ತಿನೇ ಜಾಸ್ತಿ ಇದೆ, ನಾ ತಿಳ್ಕೊಂಡ್ರು. ಇದು ಕ್ಷಾತ್ರ ತೇಜಸ್ಸು ಬ್ರಹ್ಮ ತೇಜಸ್ಸಿಗಿಂತ ದೊಡ್ಡದು ಅಂತಕ್ಕಂಥ ಕಲ್ಪನೆ ನಮಗಿದೆ. ಆದರೆ ಶಾಸ್ತ್ರ ಹೇಳುತ್ತೆ ಕ್ಷಾತ್ರ ತೇಜಸ್ಸಿಗಿಂತ ಬ್ರಹ್ಮ ತೇಜಸ್ಸು ತುಂಬಾ ದೊಡ್ಡದು. ಇದಂ ಬ್ರಹ್ಮವಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ, ಕ್ಷತ್ರಿಯ ಬಾಣಗಳನ್ನು ಮಾತ್ರ ಬಿಡಬಲ್ಲ, ಬ್ರಾಹ್ಮಣ ಆಗಲ್ಲ, ಮಾತಿನಿಂದ ಶಾಪ ಕೊಡಬಲ್ಲ, ಕೈಯಿಂದ ಬಾಣನೂ ಬಿಡಬಲ್ಲ ಅಂತ ಶಕ್ತಿ ಇರತಕ್ಕಂಥ ಮಹಾನುಭಾವ. ಹಾಗೆ ಅರ್ಥ ಆಗಿತ್ತಾಗಲೇ, ಅದಕ್ಕೆ ನನಗೆ ಕ್ಷತ್ರಿಯೋಚಿತವಾಗ ಬೇಡ, ಬ್ರಹ್ಮರ್ಷಿ ಆಗ್ತಕ್ಕಂಥ ರೀತಿಯ ಮಗನೇ ನನಗೆ ಬೇಕು ಅಂತ ಕೇಳಿದಾಗ ಅವರಂದ್ರಂತೆ, ನಾನು ಮಂತ್ರಿಸಿಬಿಟ್ಟಿದ್ದೇನೆ, ನಾನೀಗ ನನಗೆ ಬೇಕಾದ್ರೆ ಮೊಮ್ಮಗ ಅಂಥವನಾಗಲಿ, ಮಗ ಮಾತ್ರ ಇಂಥವನಾಗಲಿಬೇಕು ಅಂದ್ರಂತೆ. ಅವರು ತಥಾಸ್ತು ಅಂತ ಹೇಳುತ್ತಾರೆ. ಆಗ ಅವರಿಗೆ ಹುಟ್ಟಿದ ಮಗನೇ ಜಮದಗ್ನಿ ಮುನಿಗಳು, ಋಚಿಕರು ಸತ್ಯವತಿಯ ಮಕ್ಕಳೇ ಜಮದಗ್ನಿಗಳು, ಶ್ರೇಷ್ಠರಾದಂಥ ತಪಸ್ವಿಗಳು. ಅವರ ಪುತ್ರತ್ವೇನ ಅವತಾರ ಮಾಡಿದ ರೂಪವೇ ಪರಶುರಾಮ ರೂಪ. ಕ್ಷತ್ರಿಯೋಚಿತವಾದ ಮೊಮ್ಮಗ ಬೇಕಾದ್ರಾಗಲಿ ಅಂತ ಹೇಳಿದ್ದಲ್ಲ, ಕ್ಷತ್ರಿಯಾದ ಮೊಮ್ಮಗ ಹುಟ್ಟಲಿಲ್ಲ. ಕ್ಷತ್ರ ಕುಲಾಂತಕ ಶಂಭುವರೆಣ್ಯ, ಕ್ಷತ್ರಿಯರ ಕುಲವನ್ನೇ ನಾಶ ಮಾಡತಕ್ಕಂಥ ಮಹಾನುಭಾವನಾದ ಭಗವದ್ ರೂಪ ಮೊಮ್ಮಗನಾಗಿ ಅವತಾರ ಮಾಡ್ತಾ ಇದ್ದಾರೆ. ಅದು ಮಂತ್ರದ ಫಲ ಅಂತ ತಿಳ್ಕೊಂಡ್ಬಿಡಬಾರ್ದು. ಮತ್ತೆ ಪರಮಾತ್ಮನಿಗೆ ಸ್ವೇಚ್ಛೆ ಆತ್ಮಮಾಯಾತ್ ಪರಮಾತ್ಮ ಹೇಳಿದ್ದ, ಅವನು ಯಾವ ಕಾಲಕ್ಕೂ ಕೂಡ ಪ್ರಾಕೃತ ದೇಹದ ಸಂಬಂಧ ಇಲ್ಲ. ಭಗವತ್ ಸಂಕಲ್ಪ ಆಗಿತ್ತು ಅಂತ ಇಷ್ಟೆಲ್ಲ ಬುದ್ಧಿ ಬದಲಾವಣೆ ಆಯ್ತೆ ಹೊರತು ಬೇರೆ ಅಲ್ಲ. ಈ ಕಡೆಗೆ ಗಾಧಿರಾಜನಿಗೆ ಒಬ್ಬ ಮಗ ಹುಟ್ಟಿದ, ಅವರ ವಿಶ್ವಾಮಿತ್ರ ಮುನಿಗಳು ಹುಡುತಾ ಇದ್ದಾರೆ. ವಿಶ್ವಾಮಿತ್ರ ಮುನಿ ಹುಟ್ಟಿದ್ದಾರೆ. ಇವ್ರು ರಾಜ ಅಪೇಕ್ಷೆ ಪಟ್ಟಿದ್ದು ಕ್ಷತ್ರಿಯ ಮಗ ಬೇಕು, ಅವರು ಸಂಕಲ್ಪ ಮಾಡಿದ್ದು ಬ್ರಹ್ಮರ್ಷಿ ಆಗ್ತಕ್ಕಂಥ ಮಗ ಬೇಕು ಅಂತೇಳಿ. ಆದ್ರಿಂದ ವಿಶ್ವಾಮಿತ್ರ ಮುನಿಗಳು ಮುಂದೆ ಬ್ರಹ್ಮರ್ಷಿಗಳಾಗೇ ಬಿಡ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಬ್ರಾಹ್ಮಣರ ಸಂಕಲ್ಪ ವ್ಯರ್ಥವಾಗೋದೇ ಇಲ್ಲ ಅಂತ ಹೇಳ್ತಾರೆ. ಬ್ರಾಹ್ಮಣರ ಸಂಕಲ್ಪ ವ್ಯರ್ಥವಾಗೋದೇ ಇಲ್ಲ. ಯಾತಕ್ಕೆ? ಪರಬ್ರಹ್ಮನ ಒಲಿಸಿರ್ತಾರಲ್ಲ, ಆ ಫಲ ಆಗಿರುತ್ತೆ ಅಂತ ಹೇಳ್ತಾರೆ. ಪರಮಾತ್ಮನ ಆರಾಧನೆ ಯಾರು ಮಾಡ್ತಾರಲ್ಲ, ಕಾಮೇನ ಮೇ ಕಾಮ ಆಗಾತ್. ಪರಮಾತ್ಮ ಸತ್ಯ ಸಂಕಲ್ಪ, ಸತ್ಯ ಸಂಕಲ್ಪನಾದ ಪರಮಾತ್ಮನನ್ನ ಯಾರು ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶಿ, ಈ ರೀತಿ ದ್ವಾದಶ ಸ್ತೋತ್ರದ ಆಚಾರ್ಯರ ಮಾತ ಒಂದು, ಆ ರೀತಿ ಉಪಾಸನೆ ಮಾಡ್ತಾರಲ್ಲ ಅವರಿಗೆ ಭಗವದ್ ಅನುಗ್ರಹದಿಂದ ಆ ಸಾಮರ್ಥ್ಯ ಅವರ ಯೋಗ್ಯತೆ ತಕ್ಕಂತೆ ಬರುತ್ತೆ ಎಂಬುದು ಶಾಸ್ತ್ರ. ಈ ವಿಶ್ವಾಮಿತ್ರ ಮುನಿಗಳು ಬ್ರಾಹ್ಮಣರಾಗಿದ್ದು ಬ್ರಹ್ಮರ್ಷಿಗಳಾಗಿದ್ದು ಮಧ್ಯೆ ಏನೋ ಅಲ್ಲ, ಆ ಹುಟ್ಟಿನ ಮಂತ್ರವೇ ಆಗಿತ್ತು. ಆದ್ದರಿಂದ ಇದು ಕ್ಷತ್ರಿಯ ಬ್ರಾಹ್ಮಣನಾದ ಕಥೆಯಲ್ಲ, ಬ್ರಾಹ್ಮಣ ಕ್ಷತ್ರಿಯದಲ್ಲಿ ಮತ್ತೆ ಬ್ರಾಹ್ಮಣನಾಗಿ ವಾಪಸ್ ಬಂದ ಕಥೆಯ ಹೊರತು ಬೇರೆ ಕಥೆಯಲ್ಲ. ಅನೇಕರು ವಿಶ್ವಾಮಿತ್ರ ಮುನಿಗಳ ಕಥೆಯನ್ನು ಅಪಾರ್ಥ ಮಾಡಿಕೊಂಡ್ಬಿಟ್ಟು ಅವರೇನಾದ್ರೂ ನಾವು ಏನೋ ಆಗ್ತೇವೆ ಅಂತ ಹೇಳಿದ್ರೆ ಏನೋ ಆಗ್ಲಿಕ್ಕೆ ಬರ್ತದೆ ಹೊರತು ಈ ಬ್ರಹ್ಮರ್ಷಿ ಅವರೆಲ್ಲ ಆಗ್ಲಿಕ್ಕೆ ಪಾತ್ರ ಸಾಧ್ಯವೇ ಇಲ್ಲ. ಇನ್ನು ಪರಶುರಾಮರೂಪಿ ಭಗವಂತ ಚಿತ್ರವಾದ ರೂಪ, ಭಗವಂತನ ದಶಾವತಾರಗಳಲ್ಲಿ ಪರಶುರಾಮ ರೂಪ ವಿಶಿಷ್ಟವಾದಂತಹ ರೂಪ. ಎಲ್ಲ ರೂಪಗಳು ವಿಶಿಷ್ಟ, ಇದು ಮತ್ತೊಂದು ರೀತಿಯ ವಿಶಿಷ್ಟ. ಆಳತಕ್ಕಂಥ ಕ್ಷತ್ರಿಯರು ದಾರಿ ತಪ್ಪಿದಾಗ ಒಬ್ಬ ಬ್ರಾಹ್ಮಣ ಏನ್ ಮಾಡಬೇಕು ಅಂತ ತೋರಿಸಿಕೊಟ್ಟ ರೂಪ ಈ ಪರಶುರಾಮ ರೂಪ. ಸಾಮಾನ್ಯವಾಗಿ ಕ್ಷತ್ರಿಯರು ದಾರಿ ತಪ್ಪಿದಾಗ ಏನ್ ಮಾಡಿಬಿಡ್ತಾರೆ, ಅವರೇ ದಾರಿ ತಪ್ಪಿದ್ದಾರೆ ನಾವೇನ್ ಮಾಡೋಣ ಅಂತ ತಿಳ್ಕೊಂಡ್ಬಿಡ್ತಾರೆ, ಮನುಷ್ಯ ಸ್ವಭಾವ ಇದೆ. ಆದ್ರೆ ಅವರ ಮೇಲೆ ಬ್ರಾಹ್ಮಣರಿದ್ದಾರೆ ಅಂತ ಹೇಳ್ತಾರೆ. ಬ್ರಾಹ್ಮಣ ರಾಜ್ಯ ಆಳೋದಿಲ್ಲ, ರಾಜ್ಯ ಆಳುವವರಿಗೆ ಗೈಡ್ ಮಾಡ್ತಾರೆ ಅಂತ ಹೇಳ್ತಾರೆ. ರಾಜ್ಯ ಆಡತಕ್ಕಂಥವ್ರಿಗೆ ಒಂದು ದಿಗ್ದರ್ಶನ ಮಾಡ್ತಾರೆ. ಆದ್ದರಿಂದ ಬ್ರಹ್ಮವರ್ಚಸ್ಸು ಭಾರಿ ಶ್ರೇಷ್ಠ. ಅದಕ್ಕೆ ಹೇಳ್ತಾರೆ, ಯಾವುದೇ ಒಂದು ರಾಜ್ಯ ಯಶಸ್ವಿ ಆಗಬೇಕಾದ್ರೆ ಭೀಮಸೇನ ದೇವರ ಮಾತದು, ಬಾಹೋರ್ಬಲಾತ್ ಜ್ಞಾನಬಲಾಚ ಧರ್ಮ ರಕ್ಷ. ಬಾಹುಬಲ ಮತ್ತು ಜ್ಞಾನಬಲ ಎರಡು ಸೇರಿದಾಗ ಮಾತ್ರ ಸುಭದ್ರವಾದ ರಕ್ಷಣೆ ಸಾಧ್ಯ. ಬಾಹುಬಲ ಕ್ಷತ್ರಿಯನದು, ಅದಕ್ಕೆ ಬಂದಿದ್ದ ಬಾಹುಭ್ಯಾಮ್ ಕ್ಷತ್ರಿಯ ಅಂತ ನಾವು ಕೇಳಿದ್ದೇವಲ್ಲ. ತೋಳುಗಳಿಂದ ಕ್ಷತ್ರಿಯ ಜಾತಿ ಹುಟ್ಟಿದ್ದರಿಂದ ಬಲಕ್ಕೆ ಕ್ಷತ್ರಿಯ ಹೆಸರುವಾಸಿಯಾದವು. ಆದರೆ ಬ್ರಾಹ್ಮಣೋಶ್ಯ ಮುಖಮಾಸೀತ್ತಂತಿರೋದರಿಂದ, ಬ್ರಾಹ್ಮಣೋಶ್ಯ ಮುಖಮಾಸೀತ್ತಾದ್ದರಿಂದ ಪರಮಾತ್ಮನ ಮುಖದಿಂದ ಹುಟ್ಟಿದ ಬ್ರಾಹ್ಮಣನಿಗೆ ಆಚಾರ್ಯ ಹೇಳುತ್ತಾರೆ, ವಿಪ್ರಸ್ಯ ಜಪೋಪದೇಶವು, ಜಪ ಉಪದೇಶಗಳು ಬ್ರಾಹ್ಮಣನ ಕಾರ್ಯ. ಅದರಿಂದ ಆತನಿಗೆ ಬರತಕ್ಕಂಥ ಸಿದ್ಧಿ ಅಸಾಧಾರಣವಾದ ಸಿದ್ಧಿ. ಇವತ್ತು ನಮಗೆ ಬರ್ತಾ ಇಲ್ಲ ಅಂತ ನಾವು ಅಂದ್ಕೊಂಡ್ರೆ ಆ ಕೆಲಸ ನಾವು ಮಾಡ್ತಾ ಇಲ್ಲ, ಬರ್ತಾ ಇಲ್ಲ ಅಷ್ಟೇ. ಜಪ ಉಪದೇಶಗಳನ್ನು ಮಾಡಿ ಅದು ಸ್ವಧರ್ಮ ಬ್ರಾಹ್ಮಣನಿಗೆ. ಸ್ವಧರ್ಮ ಮಾಡಿದಾಗ ಆತ ಎಷ್ಟು ಫಾಸ್ಟ್ ಆಗಿ ಮುಂದುವರಿತಾನೆ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೃಷ್ಟಾಂತ ಇದೆ. ಪರಶುರಾಮ ರೂಪ ಬ್ರಾಹ್ಮಣರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಕ್ಷತ್ರಿಯರು ದಾರಿ ತಪ್ಪಿದಾಗ ನೀವು ಅವರಿಗೆ ಎಚ್ಚರಿಕೆ ಕೊಡಿ, ಇಲ್ಲ ಹೋದರೆ ಜನ ಉಳಿಯೋದಿಲ್ಲ ಅಂತ ತೋರಿಸೋದಕ್ಕೆ ಹಾಗೆ ಮಾಡಿ ಅವರು ಪರಮಾತ್ಮನೇ ಆದ್ದರಿಂದ 21 ಸಲ ಭೂಪ್ರದಕ್ಷಿಣೆ ಮಾಡ್ತಾ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿಬಿಟ್ರು. ಅದಕ್ಕೆ ನಾಂದಿ ಹಾಡಿದ್ದು ಕಾರ್ತವೀರ್ಯಾರ್ಜುನ ಸಂಹಾರದ ಮೂಲಕ. ಕಾರ್ತವೀರ್ಯಾರ್ಜುನ ವಿಚಿತ್ರವಾದ ವ್ಯಕ್ತಿಯವನು, ಸ್ವತಃ ತುಂಬಾ ಸಾತ್ವಿಕ. ಕಾರ್ತವೀರ್ಯಾರ್ಜುನ ದತ್ತಾತ್ರೇಯ ರೂಪದ ಭಗವಂತನ ಶಿಷ್ಯ ಆತ, ದುಷ್ಟನಲ್ಲೇ ಅಲ್ಲ. ಆತನ ಹೆಸರು ಹೇಳಿದ್ರೆ ಸಾಕಂತೆ ಗತಂ ನಷ್ಟಂಚ ಲಭ್ಯತೆ ಅಂತ ಹೇಳಿದ್ದಾರೆ. ಇವತ್ತಿಗೂ ಕೂಡ ಅಷ್ಟೇ, ಅವತ್ತಿನ ಕಥೆಯಲ್ಲ, ಇವತ್ತಿಗೂ ಕೂಡ ಗತಂ ನಷ್ಟಂಚ ಲಭ್ಯತೆ. ನಾವೇನ ಕಳ್ಕೊಂಡಿದ್ರೆ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿದರೆ ಕಷ್ಟ ಸಿಗುತ್ತೆ ಎಂಬುದು ಇವತ್ತು ಸಂಪ್ರದಾಯಸ್ಥರ ಅನುಭವದ ಮಾತದು. ಒಂದು ಇನ್ನೇನು ಸಿಗಲಿಕ್ಕೆ ಇಲ್ಲ ಅಂತ ಹೇಳ್ಕೊಂಡಿದ್ದು ಇಲ್ಲೇ ಇತ್ತಲ್ಲ ಅಂತ ಅನಿಸಿಬಿಡುತ್ತೆ, ಅಷ್ಟು ಸಿದ್ಧಿ ಆತನ ಹೆಸರಿಗಿದೆಯಂತೆ. ಅದೆಲ್ಲಿಂದ ಬಂತು ಅಂದ್ರೆ, ವಿಷ್ಣೋಹೋ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗ ವೀರ್ಯವಾನ್. ಆಚಾರ್ಯರ ಮಾತದು, ಭಗವಂತನ ದತ್ತಾತ್ರೇಯ ರೂಪದ ಉಪಾಸಕ ಆತ, ಅದರೊಳಗೆ ಯೋಗಿಯಾಗಿದ್ದಂತೆ. ದತ್ತಾತ್ರೇಯ ಯೋಗ ರೂಪ ಪ್ರವರ್ತಕವಾದ ರೂಪ ಅದು, ದತ್ತಾತ್ರೇಯ ಯೋಗ ಅಂತ ಆಚಾರ್ಯ ಹೇಳಿದ್ದಾರೆ ಅಂತ ಹೇಳಿದ್ದೇನೆ. ಆ ದೃಷ್ಟಿಯಲ್ಲಿ ಯೋಗದ ಸಿದ್ಧಿಯಾಗಬೇಕು ಅಂತಿದ್ರೆ ದತ್ತಸ್ವಯೋಗಾದಥ ಯೋಗನಾಥ ನಾರಾಯಣ ಕವಚದಲ್ಲಿ ಹೇಳಿದ್ದಾರೆ. ನಾವು ದುಷ್ಟ ಯೋಗಕ್ಕೆ ನಾವು ಬಲಿಯಾಗದಂತೆ ಒಳ್ಳೆಯ ಯೋಗವನ್ನು ಕೊಟ್ಟು ದತ್ತಾತ್ರೇಯ ರೂಪದ ಭಗವಂತ ನಮ್ಮನ್ನು ಪಾಲಿಸಲಿ ಅಂತ ನಾರಾಯಣ ಕವಚದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಅಂತ ದತ್ತ ರೂಪದ ಉಪಾಸಕರಾಗಿದ್ದ, ಒಳ್ಳೆ ಯೋಗಿಯಾಗಿದ್ದ, ಶ್ರೇಷ್ಠವಾದ 1000 ತೋಳುಗಳವನಿಗೆ, 1000 ತೋಳು ರಾವಣನಂತೆ 2000 ತಲೆಯಲ್ಲ, ಮತ್ತೆ 20 ತಲೆ, 2 ಕೈ, 20 ಕೈ ಇದ್ದ ಹಾಗೆ ಇವನಿಗೆ 1000 ತಲೆ ಇತ್ತು ಅಂದ್ರೆ, 1000 ಕೈಗಳು ಇತ್ತು ಅಂದ್ರೆ ಅವನು 500 ತಲೆ ಇತ್ತು ಅಂತ ಲೆಕ್ಕ ಹಾಕಕ್ ಹೋಗಬಾರದು. ಮತ್ತೆ ಅವನು ಇದ್ದದ್ದು ಒಂದೇ ತಲೆನೆ, ಕೈಗಳು ಮಾತ್ರ ಅಷ್ಟಿದ್ವು ಅಂತ. ಅಂತಹ ವ್ಯಕ್ತಿ ತುಂಬಾ ಸಾತ್ವಿಕ. ಆದ್ರೆ ಪ್ರಾರಬ್ಧ ಕರ್ಮ, ಈ ಉದ್ಯಕ್ಕಿದ್ದಾಗ ಹಸುರಾವೇಶ ಬಂತ ಆತನಿಗೆ. ಯವದಜ್ಞಮರಿಗಳನ್ನ ಕೇಳ್ತಾನೆ, ಅವರ ಹಸುವನ್ನು ಬಲಾತ್ಕಾರ ಮಾಡ್ತಾನೆ, ಅವರು ಕೊಡೋದಿಲ್ಲ, ಆಗ ಅವರನ್ನು ಕೊಂದೇ ಬಿಡ್ತಾನೆ. ಅದು ಯಾವ ಸ್ಥಿತಿ ಹೋಗ್ತಾನೆ ನೋಡಬೇಕು. ಕ್ರುದ್ಧೋಹನ್ಯಾತ್ ಗುರುವನಪಿ, ಪ್ರಾರಬ್ಧಾದಿಗಳು ಅಡ್ಡಿ ಮಾಡಿದಾಗ ಎಂಥವನು ಕೂಡ ದಾರಿ ತಪ್ಪಿಸಾರಂತೆ. ವಿಚಿತ್ರವಾದಂತಹ ಸ್ಥಿತಿಗೆ ಬಂದ ಪರಶುರಾಮ ದೇವರು ನೋಡಿದರು. ಆನಂತರ ಕಾರ್ತವೀರ್ಯಾರ್ಜುನ ಸಂಹಾರ ಮಾಡ್ತೇವೆ ಅಂತ ಹೊರಟರು. ತಮಾಷೆ, ದುಷ್ಟಕ್ಷತ್ರಿಯರ ಸಂಹಾರ ಒಂದು ಕಡೆಗಿರಲಿ, ಶಿಷ್ಟನಾದವನು ದಾರಿ ತಪ್ಪಿದ್ರೆ ಅವನು ನಿಗ್ರಹ ಮಾಡಬೇಕು ಅಂತ ಶಾಸ್ತ್ರ. ಅನೇಕರು ಮರ್ತು ಬಿಡ್ತಾರೆ, ಹೇ ಒಳ್ಳೆಯವರು ಬಿಡಿ, ಏನ್ ಮಾಡ್ಕೊಂಡು ನಡೆಯುತ್ತೆ. ಈ ಭಾವನೆ ನಮ್ಮಲ್ಲಿ ಒಳ್ಳೆಯವರು ಮೇಲ್ಲವರು ನಮಗ್ಯಾಕೆ ಅವೆಲ್ಲ ತಪ್ಪಿತು. ಎಂಥವರೇ ಆಗಲಿ ಆತ ತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರ ಎನ್, ಇದು ಮನುಸ್ಮೃತಿಯ ಮಾತಿ. ಯಾರು ಆತ ತಾಯಿಗಳು ಅವ್ರು ಯಾರೇ ಆಗಿರಲಿ ಅವ್ರ ಬಗ್ಗೆ ವಿಶಿಷ್ಟವಾದ ಶಿಕ್ಷಣೆ ಕೊಡಬೇಕು, ಅದನ್ನು ತೋರಿಸ್ತಕ್ಕಂಥ ರೂಪ ಇತ್ತು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯಾವುದೋ ಸ್ಥಾನಮಾನಗಳನ್ನು ನೋಡಿಬಿಟ್ಟು ತಪ್ಪುಗಳನ್ನೆಲ್ಲ ಲೆಕ್ಕಕ್ಕೆ ತರೋದಿಲ್ಲ. ತಾಯಿ ಅದೇನು ಬಿಡಿ, ನಮಗೆಲ್ಲ ದೋಷವೇ ಇಲ್ಲ, ಅವರು ಮಹಾನುಭಾವರು ಅಂತ ಭಾವಿಸ್ತೇವಲ್ಲ. ಹಾಗಿದ್ರೆ ಪರಶುರಾಮದೇವರು ಕಾರ್ತವ್ಯರಾಜರಂತ ಮಹಾನುಭಾವರನ್ನು ಹೊಡಿತು. ಕಾರ್ತವ್ಯರಾಜ್ ಎಂಥ ಪುಣ್ಯಾತ್ಮರಾದ ರಾಜ, ತಪ್ಪು ಮಾಡಿದ್ದಾನೆ, ಶಿಕ್ಷೆ ಆಗಲೇಬೇಕು, ಆದ್ದರಿಂದ ಶಿಕ್ಷಿಸೇ ಶಿಕ್ಷಿಸ್ತಾರೆ. ಇದನ್ನು ಎಲ್ಲಿಯವರೆಗೂ ಅರ್ಥ ಮಾಡಿಕೊಳ್ಳೋದಿಲ್ಲ, ಅಲ್ಲಿವರೆಗೂ ಸಹ ದುಷ್ಟ ಕಾರ್ಯ ನಡೀತಾನೆ ಇರುತ್ತೆ. ನಾವು ಅದರಲ್ಲಿ ಪಾಲ್ಗೊಳ್ಳುತ್ತಾನೆ ಇರ್ತೇವೆ. ಇಂಡೈರೆಕ್ಟ್ ಸಪೋರ್ಟ್ ಅದು ಒಂದು ರಾಜ್ಯದಲ್ಲಿ ಹೇಳ್ತಾರಲ್ಲ, ಡೈರೆಕ್ಟ್ ಸಪೋರ್ಟ್ ಇಂಡೈರೆಕ್ಟ್ ಸಪೋರ್ಟ್ ಬೇರೆ ಅಂತ. ಔಟ್ ಸೈಡ್ ಸಪೋರ್ಟ್ ಅಂತ ಹೇಳ್ತಾವಲ್ಲ, ಔಟ್ ಸೈಡ್ ಸಪೋರ್ಟ್ ಕೊಟ್ಟಾಗ ಲೆಕ್ಕ ಅದು. ಔಟ್ ಸೈಡ್ ಸಪೋರ್ಟ್ ಕೊಟ್ಟರು ಕೂಡ ಗವರ್ಮೆಂಟ್ ಫಾರ್ಮಗೆ ಹೆಲ್ಪ್ ಮಾಡಿದಾಗಾಯ್ತಲ್ಲ, ಅದು ಪಾಪ ಕಾರ್ಯಕ್ಕೆ ಪ್ರಚೋದನೆ ಕೊಟ್ಟಂತೆ ಲೆಕ್ಕ. ಎಷ್ಟೇ ಉನ್ನತ ಸ್ಥಾನದಲ್ಲಿರಲಿ, ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋ ಒಂದು ಧೈರ್ಯ ಇಲ್ಲದ ಹೋದರೆ ಸಾಧನೆಯ ಮಾರ್ಗವೇ ಅಲ್ಲ ಅದು ಒಂದು. ಇದು ಸ್ವತಃ ಭಗವಂತ ತೋರಿಸಿದ್ದ ಯಜ್ಞದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ. ಇವ ಕಲಿಯುಗದಲ್ಲಂತೂ ಬಹಳ ವಿಶಿಷ್ಟವಾದದ್ದು. ಯಾವುದೋ ಕಾರಣಕ್ಕೂ ಭಾರಿ ದೊಡ್ಡ ವ್ಯಕ್ತಿ ಅಂತಕ್ಕಂಥ ಹೆಸರು ಅನ್ಯಾಯಗಳು ಮಾಡಿದಾಗ ನಮಗೇನು ಯೋಚನೆ ಮಾಡಬೇಕಾಗಿಲ್ಲ. ಎಷ್ಟು ತಪ್ಪು ಕಲ್ಪನೆ! ಪರಮಾತ್ಮ ಕಾರ್ತವ್ಯರಾಜ್ಯರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ, ಅಲ್ಲಿ ಕೊಲ್ಲಬೇಕಾದ್ರೆ ನ್ಯಾಯ ಮಾರ್ಗದಲ್ಲೇ ಕೊಲ್ತಾನೆ, ಮತ್ತೆ ಗುಟ್ಟ ಕೊಲ್ಲದೇ ಇರೋ ನ್ಯಾಯ ಮಾರ್ಗದಲ್ಲೇ ಕೊಲ್ತಾನೆ. ಅವನ 500 ಕೈಗಳು ಇಲ್ಲಿ ಧನುಸ್ಸು, 500 ಕೈಗಳಲ್ಲಿ ಬಿಲ್ಲು, ಅದು ಒಂದು ಸತಿ ಕನಿಷ್ಠ ಪಕ್ಷ 500 ಮಾಡ ಬಿಡ್ತಿದ್ದ ಅವನು ಕಾರ್ತವ್ಯರಾಜ್ಯನ. ಪರಮಾತ್ಮ ಕೊಡ್ಲಿ ಕೈ ಹಿಡ್ಕೊಂಡಿದ್ದಾನೆ, ಧನುರ್ಧಾರಿ. ಧನುರ್ವೇದದ ಪ್ರವರ್ತಕವಾದ ರೂಪ ಆಯುರ್ವೇದಕ್ಕೆ ಹೇಗೆ ಧನ್ವಂತರಿ ನಾಮಕ ಪ್ರವರ್ತಕ ರೂಪವೋ, ಧನುರ್ವೇದಕ್ಕೆ ಪರಶುರಾಮ ರೂಪ ಪ್ರವರ್ತಕವಾದ ರೂಪ ಇದೆ. ಆದ್ದರಿಂದ ದ್ರೋಣಾಚಾರ್ಯರು ಪಾಂಡವರು ಮೊದಲಾದವರ ಅಸ್ತ್ರವಿದ್ಯೆಯನ್ನು ಪರೀಕ್ಷೆ ಮಾಡಬೇಕಾದರೆ ಸ್ವತಃ ಪರಶುರಾಮ ದೇವರನ್ನು ಆರಾಧನೆ ಮಾಡಿ ಮುಂದೆ ಹೋಗ್ತಾ ಇತ್ತು. ಆಯಾ ಕೆಲಸಕ್ಕೆ ಆಯಾ ರೂಪದ ಚಿಂತನೆಯನ್ನೇ ಮಾಡಬೇಕು. ಮೊದಲೇ ಹೇಳಿ ಕೇಳಿ ಅಗ್ನಂತರ್ಗತ ರೂಪದ ಬೆಂಕಿ ಅಂತ ಸುಡತಕ್ಕಂಥ ರೂಪ, ಆ ರೂಪದ ಕಥೆ ನಾವು ಯಾತಕ್ಕೆ ಕೇಳಬೇಕು ಅಂದ್ರೆ ನಿತ್ಯ ಸ್ಮರಣೆ ಮಾಡಲೇಬೇಕು. ಅದನ್ನು ನಾವು ಇದರ ಬ್ರಹ್ಮಚಾರ್ಯರು ಅಗ್ನಿ ಕಾರ್ಯ ಮಾಡ ಹಾಗಿಲ್ಲ, ಗೃಹಸ್ಥರು ವೈಷ್ಣವ ಮಾಡ ಹಾಗಿಲ್ಲ. ಅಗ್ನಂತರ್ಗತ ಹರಣೀಪತಿ ಪರಶುರಾಮ ದೇವ ಅಂತ ಸ್ಮರಣೆ ಮಾಡದೆ ಹೋದರೆ ನಮ್ಮ ದಿನನಿತ್ಯದ ಯಜ್ಞಯಾಗಗಳೇ ಆಗೋದಿಲ್ಲ. ಅದರಿಂದಾಗಿನೇ ಆ ರೂಪ ಅತಿ ವಿಚಿತ್ರವಾದ ರೂಪ. ತನ್ನ ಶಿಷ್ಯ ಜೊತೆಗೆ ಒಂದು ರೂಪ ದತ್ತಾತ್ರಿ ರೂಪದ ಶಿಷ್ಯ ಸಾತ್ವಿಕ ತಪ್ಪು ಮಾಡಿದ್ದಾನೆ, ಶಿಕ್ಷೆ ಕೊಡಲೇಬೇಕು, ಒಂದು ಹಾಕಿಬಿಟ್ರಂತೆ. ಅವನ ತಲೆಯನ್ನು ಕತ್ತರಿಸಿ ಹಾಕ್ತಾರೆ. ಕಾರ್ತವ್ಯರಾಜ್ಯನ ಸತ್ತ, ಆದರೆ ಅಲ್ಲಿಗೆ ಪಾಪ ಪರಿಹಾರವಾಯಿತು. ಕರ್ಣಾದಿಗಳನ್ನು ಹೇಗೆ ಕೃಷ್ಣ ರೂಪದಿಂದ ಕೊಲ್ಲಿಸ್ತಾನಲ್ಲ, ಕರ್ಣ ತಪ್ಪಾಡಿದ್ದಾನೆ ಜನ ಕೊಂದು ಬಿಡುವಂತ ಕೊಲಿಸಿದನು. ಆ ರೀತಿಯಲ್ಲಿ ಕೊಲಿಸಿ ಅವನ ಪಾಪವನ್ನು ಕಳೆದು ಅವನಿಗೆ ಸದ್ಗತಿಯನ್ನು ಕೊಡ್ತಾನೆ ಪರಮಾತ್ಮ. ಮುಂದೆ ಆ ಕಥೆಯೊಳಗೆ ತಾಯಿಯಾದ ರೇಣುಕೆಯ ತಲೆಯನ್ನೇ ಕತ್ತರಿಸಿದಂತಹ ರೂಪ ಅದು. ತನ್ನ ತಾಯಿ ಇಲ್ಲೋಡಿ, ಒಬ್ಬ ರಾಜನು ಕೊಂದಿದ್ದಲ್ಲ, ತಾಯಿ ತಪ್ಪಿತಸ್ಥರು ಗೊತ್ತಾದ್ರೆ ತಾಯಿಯ ತಲೆಯನ್ನು ಕತ್ತರಿಸಿದ್ದೆ. ಇಂಥದ್ದು ಬೇಕಾದ್ರೆ ಮನುಷ್ಯ ಫಾಲೋ ಮಾಡ್ತಾನೆ, ನಿಮ್ಮ ಡೆಟ್ಟ ಫಾಲೋ ಮಾಡಿಬಿಡ್ತಾ, ತಂದೆ ತಾಯಿಗಳನ್ನ ಬಿಡಿ, ಇವತ್ತು ಅರ್ಜೆಂಟ್ ಕಳಿಸ್ಬಿಡ್ತಿರ್ಬೇಕಾದ್ರೆ ಬೇರೆ ಮನೆಗೆ ಅಂತ ಹೇಳ್ತಾ. ಅದಲ್ಲ, ಹಾಗೆ ತಂದೆ ಹೇಳಿದ್ದು, ಆಕೆ ತಪ್ಪು ಮಾಡಿದ್ದಾಳೆ, ಎಲ್ಲೋ ಪಾಪ ನೀರು ತರಲಿಕ್ಕೆ ಅಂತ ಹೋಗಿದ್ದಾಳೆ, ಯಾರ ಗಂಧರ್ವ ವಿವಾಹ ಮಾಡ್ತೀವಿ ವಿಹಾರ ಮಾಡ್ತಿದ್ದ, ಒಂದು ಕ್ಷಣ ನೋಡಿಲ್ಲಂತಷ್ಟೇ. ಒಂದು ಕ್ಷಣ ನೋಡಿದ್ದಕ್ಕೇನೆ ತಲೆ ಕತ್ತರಿಸ್ಬಿಟ್ರಲ್ಲ, ಹುಚ್ಚಾಬಟ್ಟೆ ಟಿವಿ ನೋಡ್ತಾ ಕೂತ ಎಷ್ಟು ತಲೆ ಕತ್ತರಿಸ್ಬೇಕಾಗುತ್ತೆ ಕಕ್ಕಾಕೆ ನೋಡೋದು. ನೋಡಿದ್ದೆ ಫುಲ್ ಟೈಮ್ ಕೆಲವತ್ತು ಅಡಿಗೆನೆ ಮಾಡೋದಿಲ್ಲ, ಹೊತ್ತಾಗ್ಬಿಟ್ಟು ಕ್ಯಾರಿಯರ್ ತಂದುಬಿಟ್ರೆ ಟಿವಿ ತೊಂದರೆ ಆಗಬಾರ್ದಲ್ಲ, ಕ್ಯಾರಿಯರ್ ತಂದಿಟ್ಕೊಂಡ್ಬಿಟ್ರೆ ಮುಗಿದು ಎಲ್ಲಾ ಕೆಲಸನೂ ಬಂದು. ಅದು ದೇವ ಕಾರ್ಯಕ್ಕಿಂತ ಭಾರಿ ದೊಡ್ಡದು. ಅದು ಒಂದು ಡ್ರಾಪ್, ಯಾವ ಕೆಲಸ ಡ್ರಾಪ್ ಆಗಲೇಬಾರದು, ಅದರ ಮುಂದೆ ಅದು ಆಗಲೇಬೇಕು ಕೆಲಸ. ಇದನ್ನು ಸೂಚಿಸ್ತಕ್ಕಂಥ ಭಾಗವತ ಕಥೆ ಅತ್ಯಂತ ಮಾರ್ಮಿಕವಾದ ಕಥೆ ಅದು. ಒಂದು ತಪ್ಪು ಎಷ್ಟು ಉಗ್ರವಾಗಬಹುದು. ಅವರು ನೋಡಿದರು, ಕರೆದರು, ಬಂತಷ್ಟು ಹೇಳಿದಂತೆ ಮನಸ್ಸಿನ ಪಾತಿವ್ರತ್ಯಕ್ಕೆ ಸ್ವಲ್ಪ ಧಕ್ಕೆ ಬಂದಿದೆ ಅಂತ ಹೇಳಿದ್ದ. ಅವಳ ಪಾಪ ಏನು ಇದನ್ನು ಮಾಡಿಲ್ಲ, ಅಷ್ಟಕ್ಕೆ ಪಾಪ ಬಂದಿದೆ. ನಮಗನ್ಸುತ್ತೆ ಬರೀ ಶಾರ್ಟ್ ಟೈಪ್ ಕೊಟ್ಟಿರೋ ಋಷಿಗಳು ಹುಚ್ಚಾಪಟ್ಟೆ ಹಿಟ್ ಮಾಡ್ಕೊಂಡ್ಬಿಡ್ತಾರೆ, ಏನಂದ್ರೂ ಶಾಪ ಕೊಟ್ಟು ಬಿಡೋದೇ ಕೆಲಸ, ಕೊಂದ ಹಾಕ್ಬಿಡೋದೇ ಕೆಲಸ ಅಂತ ಹೇಳಿದ್ರೆ ತಪ್ಪು ತಿಳ್ಕೊಂಡ್ಬಿಡಬಾರದು. ವೈದ್ಯರಿದ್ದಾಗ ಅವರೆಲ್ಲ ಕೂಡ ಸಣ್ಣ ದೋಷನ ಹೇಳ್ತಾರೆ, ನೋಡು ಹುಷಾರಾಗಿದೆ, ಯಾಕೋ ಔಷಧಿ ತಗೊಂಡ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಉದ್ದೇಶ ಏನೋ ಒಳ್ಳೇದಾಗಲಿ ಅಂತ ಅಷ್ಟೇ ಹೊರತು ಬೇರೆ ಅಲ್ಲ. ಅದೇ ಆ ಪಾಪನೇ ಯಾವುದೋ ಕಾಲಕ್ಕೆ ಕಾಡತ್ತೆ ಮುಂದೆ. ಅಷ್ಟು ಬರಬಾರದು. ತಾನು ಹೆಂಡತಿ ಮೇಲೆ ದ್ವೇಷದಿಂದ ಹಾಗೆ ಮಾಡಿದ್ದಲ್ಲ, ಅವರು ತುಂಬಾ ಪ್ರೀತಿಯಿಂದ ಹಾಗೆ ಮಾಡಿದ್ದು. ಅವಳು ಆ ಪಾಪ ಕಳ್ಕೊಂಡ್ಬಿಡ್ಬೇಕಾಗ್ಲೇ. ತುಂಬಾ ನಮಗೆ ಬೇಕಾದವರು ತಪ್ಪು ಮಾಡಿಬಿಟ್ರೆ ಹೇಳ್ಬೇಕು, ಅವ್ರು ತಪ್ಪು ಮಾಡಿದ್ದೆ ಬೇಗ ಕಳ್ಕೊ ಅಂತ ಹೇಳ್ಬಿಡ್ಬೇಕು. ನಾವು ಕ್ಷಮಿಸಿಬಿಡ್ತೇವಲ್ಲ, ಪಾಪ ಮಲ್ಟಿಪ್ಲೈ ಆಗ್ತಾ ಹೋಗುದು. ಲೇಟ್ ಬಿಲ್ ಕೊಟ್ಟಿಲ್ಲ, ಕೇಳ್ತಾನೆ, ಕೊಡ್ಲೋಬೇಡ ಅಂತ ಕೇಳ್ತಾರೆ. ಯಾಕೆ ಕೊಡ್ತಿ ಬಿಡು, ಹಾಗೆ ಇರಲಿ ಅಂತ ಹೇಳಿಬಿಟ್ರೆ ಬರೀ ಕಣಕ್ಕೆ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ಪಾಪ ಇಷ್ಟ ಮಿಸ್ಗೈಡ್ ಮಾಡ್ದೆ ಅಂತ ಹೇಳ್ತಾರೆ. ಅದು ಈಗೇನೋ ಹೊರಡ್ತಾನೆ, ಆಮೇಲೆ ಮಿಸ್ಗೈಡ್ ಮಾಡ್ದೆ ಬೈತಾರೆ. ಅದೇ ಪಾಪ ಕಾರ್ಯಗಳನ್ನು ಯಾವಾಗಲೂ ಕಷ್ಟ ಕಳ್ಕೊಂಡ್ಬಿಡ್ಬೇಕು. ಯಾವುದೋ ದಾಕ್ಷಿಣ್ಯಕ್ಕೆ ಮನುಷ್ಯ ತಪ್ಪು ಹೇಳಿ ಸುಳ್ಳು ಹೇಳಿ ನಿಮಗೆ ಪರವಾಗಿಲ್ಲ ಬಿಡಿ ಅಂತ ಹೇಳಿಬಿಡ್ತಾರೆ. ತಮ್ಮ ವೈಯಕ್ತಿಕವಾದ ಹಾಗೆ ಹೆಣದಕ್ಕೆ ಬರೋದಿಲ್ಲ. ಯಮದಗ್ನಿ ಮುನಿಗಳು ಕ್ರೋಧದಿಂದ ಮಾಡಿದ ಕೆಲಸ ಅಲ್ಲದು, ದಾರಿ ತಪ್ಪಿ ಮಾಡಿದ ಕೆಲಸ ಅಲ್ಲ, ಅತ್ಯಂತ ಸಾತ್ವಿಕ ರೀತಿಯಲ್ಲಿ ಗಂಡ ಹೆಂಡತಿಯ ಉದ್ಧಾರವನ್ನು ಬಯಸಿ ಮಾಡಿದ ಕೆಲಸ ಅದು. ಪರಮಾತ್ಮ ಸರ್ವಜ್ಞ,